ಚಿಂತಿಯ ಸರ್ವದೇವೈಕ ವಂದ್ಯ ಪರಮ ಗುರುರಭೀಷ್ಟ ವಾಪ್ತಿದ ಸಜ್ಜನಾ ನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನೇನೋ ಸೌ ಶ್ರೀಪತಿ ಮಾನದೋ ನಃ ಜೈತ್ಯಜೋ ಅಖಂಡ ಗುಣೋರ್ಮಂಡಲ ಸದೋದಿತೋ ಜ್ಞಾನ ಮರೀಚಿ ಮಾಲಿ ಸ್ವಭಕ್ತ ಹಾರ್ದೋಚಿ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜೈತ್ಯಜೋ ಅಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯಸಂಖ್ಯೋರ್ ಬಲಾಂಬಪೂರ್ವ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಖ ಸಾಗರ ಎದ್ದಿತಂ ತವ ಭಕ್ತಾನಂ ಅಸ್ಮಾಕಂ ನೃಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯುತ ಪ್ರಭಾ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಇಲ್ಲಿ ಅವು 25th ಆಯ್ತಲ್ಲ ಇಲ್ಲಲ್ಲ 25th ಆಗಲ್ಲ 24th ಆಯ್ತು ಬಿಡುವನೇ ನಾವಿತ್ತ ಕರ್ಮ ಫಲ ಅಂತ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಹೇಳ್ತಾರ ಗಣನೆ ಇಲ್ಲದ ಪರಮ ಸುಖ ಸತ್ ಗುಣಗಣಗಳ ಲೇಷ ಲೇಷಕ್ಕೆ ಎಣೆ ಎಣಿಸುದು ರವಾಬ್ಜ ಭವಾದಿ ಶಕ್ರಾದಿಗಳ ಸುಖವು ಅಂತ. ಅಂದ್ರ ದೇವರ ಜೊತೆಯಲ್ಲಿ ಕಂಪೇರ್ ಮಾಡಿದಾರೆ. ಅಂದ್ರ ದೇವರ ಸುಖ ಅದೇ ಟೋಟಲಿ ಡಿಫ್ರೆಂಟ್. ದೇವರ ಪ್ರತಿಬಿಂಬರು ನಾವು ಅಂದ್ರೆ ಇಟ್ ಈಸ್ ನಾಟ್ ಅವನಲ್ಲಿ ಇರುವಂತ ಏನೋ ಒಂದು ಸುಖ ನಮ್ಮಲ್ಲಿ ಅಭಿವ್ಯಕ್ತ ಇಲ್ಲವೇ ಇಲ್ಲ. ಅವನ ಸುಖ ಈಸ್ ಡಿಫ್ರೆಂಟ್ ಫಸ್ಟ್ ಲೇಯರ್ಲಿ. ನಮ್ಮ ಸುಖ ಡಿಫ್ರೆಂಟ್, ನಮ್ಮ ಸುಖ ಈಸ್ ಡಿಫ್ರೆಂಟ್ ಫ್ರಮ್ ಈವನ್ ಕರ್ಮಾಜಿ ಪುಷ್ಕರ ಮುಂತಾದ ಅವರವರ ಸುಖ ಬೇರೆ. ಬಿಕಾಸ್ ಯಾಕೆ ಅಂದ್ರೆ ಸುಖ ಅಂಬೋದು ಸಂಸಾರದಲ್ಲಿ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಬರುವಂತ ನಮ್ಮ ಏನು ವೃತ್ತಿ ಆ ಜಡವಾದ ಸುಖ ಇಲ್ಲಿ ಬರ್ತಾ ಇದೆ. ಸಂಸಾರ ಅಂತ ತಕೊಂಡ್ರೆ ಜಡವಾದ ಸುಖ, ಜಡವಾದ ಸುಖವನ್ನ ಜೀವ ತನ್ನದು ಅಂತ ತಿಳ್ಕೊಂಡು ಸುಖಿಸುತ್ತಾ ಇರ್ತಾನೆ. ಯಾಕೆಂದ್ರೆ ಜೀವನಿಗೆ ಆ ಒಂದು ಜಡ ಜೀವನಿಗೆ ಈ ತರ ಹೊರಗಿಂದ ಬರುವಂತ ಸುಖ ಜೀವಕ್ಕೆ ಇಲ್ಲ. ಅದು ತನ್ನದೇ ಆದಂತ ಸ್ವರೂಪ ಸುಖ ಮೋಕ್ಷದಲ್ಲಿ ಆಗುತ್ತೆ. ಸೊ ಮೋಕ್ಷ ಅಂತ ತಗೊಂಡ್ರೆ ಅಲ್ಲಿ ಜೀವದ ಸುಖವೇ ಬೇರೆ. ದ ಅಮೌಂಟ್ ಮಾತ್ರ ಇಲ್ಲ, ದ ಕ್ಲಾರಿ ದ ಸ್ಪಷ್ಟತ್ವ ಸುಖದಲ್ಲಿ ಏನು ಸ್ಪಷ್ಟತ್ವ ಅಂದ್ರೆ ದ ವೆರಿ ನೇಚರ್ ಆಫ್ ಇಟ್ ಇಟ್ಸ್ ಟೋಟಲಿ ಡಿಫ್ರೆಂಟ್. ಸೊ ದೇವರಿಗೆ ಸುಖ ಇದೆಯಾಗಿ ಅಂದ್ರೆ ಗಣನೆ ಇಲ್ಲದ ದೇವರ ಸುಖ ಹೇಗೆ ನಾವು ಚಿಂತನೆ ಮಾಡೋದು ಅಂದ್ರೆ ಗಣನೆ ಇಷ್ಟು ಸುಖ 100 times 1000 times ಹೇಳಕ್ಕೆ ಆಗೋದಿಲ್ಲ. ಗಣನೆ ಇಲ್ಲದ ಗಣನೇನೂ ಇಲ್ಲ. ಪರಮ ಸುಖ ಅಂತ ಹೇಳ್ತಾರೆ. ಸುಖ ಅಂದ್ರೆ ಪರಮ ಸುಖ ಅಂದ್ರೆ ಪರ ಆ ಶ್ರೇಷ್ಠವಾದಂತ ಸುಖ. ಪರಮ ಅಂದ್ರೆ ಪರ ಮ ಪರ ಅಂಬೋದೇ ನಾರಾಯಣನಿಗೆ ಆಗುತ್ತೆ. ಪರಮ ಅಂದ್ರೆ ಜ್ಞಾನದಿಂದ ಕೂಡಿರುವಂತ ಶ್ರೇಷ್ಠವಾದ ವಿಲಕ್ಷಣವಾಗಿದೆ. ಎಲ್ಲ ಕಡೆನೂ ನಾವು ನೋಡ್ತೀವಿ ವಿಲಕ್ಷಣವಾದ ಸುಖ ಆ ಪರಮ ಗಣನೆ ಇಲ್ಲದ ಪರಮ ಸುಖ ಅದು ಯಾವುದು ಅಂದ್ರೆ ಸತ್ ಗುಣಗಣಗಳ ಆ ಒಂದು ದೇವರ ಗುಣ. ಒಂದೊಂದು ದೇವರನ್ನ ಏನೇ ಹೆಸರು ಹೇಳಿ ಏನೇ ಕ್ವಾಲಿಟಿ ಹೇಳಿ ಏನೇ ಹೇಳಿದ್ರು ಅದು ಎಲ್ಲವೂ ಪರಮನೇ ಆಗಿದೆ. ಜ್ಞಾನಪೂರ್ವಕವಾದ ಸ್ವರೂಪ ಆನಂದ ಹಾಗೆ ಆಗಿರುತ್ತೆ. ಸೊ ಸತ್ ಗುಣಗಣಗಳ ಲೇಷೆಯೇ. ಸೊ ದೇವರ ಜೊತೆಲಿ ನೆಕ್ಸ್ಟ್ ಕಂಪೇರ್ ಮಾಡಿದ್ರೆ ನಾವು ಸಜಾತಿ ವಿಜಾತಿ ಗುಣಗಳೆಲ್ಲ ತಾರತಮ್ಯ ಕಕ್ಷ ತಾರತಮ್ಯ ಸಂಧಿ ಇದಿಲ್ಲ ನೋಡ್ತೀವಿ. ದೇವರಿಗೇನು ಅದಕ್ಕೇನೋ ಅದಕ್ಕೆ ಹೇಳುವಾಗ ವಿಜಾತಿ ಗುಣಗಳು ಎಷ್ಟು ಅಂತ ಹೇಳಿದ್ರ ವಿಜಾತಿ ಗುಣಗಳು ಅನಂತನೇ ಹೇಳಬೇಕು. ಬಿಕಾಸ್ ಇಟ್ ಈಸ್ ಅ ಪ್ರೆಸೆನ್ಸ್ ಅಂಡ್ ಆಬ್ಸೆನ್ಸ್ ಆಗ್ಬಿಡತ್ತೆ. ಅಲ್ಲಿ ಎಷ್ಟು ಟೈಮ್ಸ್ ಅಂತ ಹೇಳಕ್ಕಾಗತ್ತೆ? ಇಟ್ ಇಟ್ ಇಸ್ ಆಬ್ಸೆನ್ಸ್ ಮೀನ್ಸ್ ಹೌ ಮೆನಿ ಟೈಮ್ಸ್ ಇಟ್ಸ್ ಅನಂತವೇ ಆಗತ್ತೆ. ಸೊ ಅದಕ್ಕೆ ಹೇಳ್ತಾರ ಈವನ್ ಇದು ಬರತ್ತಲ್ಲ ರಮಾದೇವಿಗೇನು ನಾರಾಯಣನ್ಗೇನೋ ತಕೊಂಡ್ರೆ ಲೋಕ ರೀತಿಯಾದ ಜ್ಞಾನ ಹೇಳುವಾಗ ಅವರಿಗೆ ಇರುವಂತ ಜ್ಞಾನವನ್ನ ನಾವು ಹೇಳುವಾಗ ಲಕ್ಷ್ಮಿಗೇನು ಅನಾಲೋಚನೆಯ ಸರ್ವ ವಿಷಯ ಜ್ಞಾನ ಸಂಸಾರ ವಿಷಯ ಆ ಒಂದು ಲಕ್ಷ್ಮಿಗೆ ಕೆಳಗೆ ಇರುವಂತ ಚೇತನ ಆಗಲಿ ಜಡ ಆಗಲಿ ಲಕ್ಷ್ಮಿಗೆ ಅನಾಲೋಚನೆಯ ಸರ್ವ ವಿಷಯ ಜ್ಞಾನ. ದೇವರಿಗೇನು ಅನಾಲೋಚನೆಯ ಸರ್ವ ವಿಷಯ ಜ್ಞಾನ. ಸಮ ಆಯ್ತ ಅಂದ್ರೆ ಇಲ್ಲ. ಯಾಕೆ ಅಂದ್ರೆ ಅಲ್ಲಿ ಸ್ವತಂತ್ರ ಇಲ್ಲ. ಎವ್ರಿಥಿಂಗ್ ಸ್ವತಂತ್ರ ಇಸ್ ಮಿಸ್ಸಿಂಗ್. ದೇವರು ಇಟ್ಟು ಇದನ್ನ ಮಾಡಿಸಿದ್ರೆ ಇವಳಿಗೆ ಎಲ್ಲದಿಂದಲೂ ಅವಳಿಗೆ ಸುಖವೂ ಪರಾಧೀನವಾಗಿ ಇರುತ್ತೆ. ಅದು ನಮ್ಗೆ ವಿ ಕೆನಾಟ್ ಇವನ್ ಅಂಡರ್ಸ್ಟ್ಯಾಂಡ್. ಸ್ವತಂತ್ರವಾದ ಸುಖ, ಬಿಕಾಸ್ ನಮ್ಗೆ ಅದು ಅನುಭವಕ್ಕೇನೋ ಇಲ್ಲ ನಮ್ಗೆ, ಅದು ಮಾತ್ರ ಇಲ್ಲ ಅಲ್ಲಿ ಹೇಳ್ತಾರ ಸ್ಪಷ್ಟತ್ವದಲ್ಲಿ. ಆ ಸುಖದಲ್ಲಿ ಏನು ಸ್ಪಷ್ಟತ್ವ, ನಮ್ಗೆ ಸುಖ ಜಡ ಸುಖವೇ ಗೊತ್ತು, ಸೊ ಸ್ಪಷ್ಟ ಏನು ಸುಖದಲ್ಲಿ ಗೊತ್ತಿಲ್ಲ. ಕ್ಲಾರಿಟಿಯಲ್ಲಿ ಡಿಫರೆನ್ಸ್ ಅಂತ ಹೇಳ್ತಾರೆ, ಅದು ಹೇಗೆ ಅಂತ ನಮ್ಗೆ ಅರ್ಥ ಆಗೋದಿಲ್ಲ. ಸೊ ಗಣನೆ ಇಲ್ಲದ ಪರಮ ಸುಖ ಸತ್ ಗುಣಗಳ ಇದರ ಈ ಒಂದು ಗುಣಗಳು ತಗೊಂಡ್ರು ಆಯ್ತು. ಗುಣಗಳು ಹೇಗೆ, ಒಂದೊಂದಲ್ಲಿನು ಸ್ವತಂತ್ರ, ಕರುಣ ಸ್ವಾತಂತ್ರ್ಯ ಕರುಣ ದೇವರಲ್ಲಿ ಇದೆ, ಇವಳಲ್ಲಿ ಸ್ವಾತಂತ್ರ್ಯ ಕರುಣ ಇಲ್ಲ ಹೀಗೆ. ಸೊ ಈ ಗುಣ ದೇವರ ಗುಣವೇ, ದೇವರ ಸುಖ ಎಲ್ಲ ಒಂದೇ ಆಗಿರುತ್ತೆ. ವಿ ಟಾಕ್ ಅಸ್ ಇಫ್ ದೇ ಆರ್ ಡಿಫ್ರೆಂಟ್. ಗಣನೆ ಇಲ್ಲದ ಪರಮ ಸುಖ ಸತ್ ಗುಣ ಗಣಗಳ ಕಂಪೇರ್ ಮಾಡ್ಬೇಕು ಅಂದ್ರೆ ಲೇಷ ಲೇಷಕ್ಕೆ ಏನೆ, ಇಟ್ ಇಸ್ ಕೆನಾಟ್ ಇವನ್ ಕಂಪೇರ್ ಅಷ್ಟೇ. ದೇವರು ಒಂದು ಸ್ವತಂತ್ರ ಎಂಟಿಟಿ, ಯು ಕೆನಾಟ್ ಕಂಪೇರ್ ವಿತ್ ಎನಿಥಿಂಗ್ ಎಸ್. ಅದನ್ನೇ ದೇ ಆರ್ ಈಕ್ವೇಟಿಂಗ್ ವಿತ್ ರಮಾ ವರ್ಸಸ್ ನಾರಾಯಣ. ಲೇಷ ಲೇಷಕ್ಕೆ ಎಣೆ ಎಣಿಸುದು, ಲೇಷ ಲೇಷಕ್ಕೇನು ಎಣೆ ಎಣಿಸುದು, ರಮಾ ಅಬ್ಜ ಭವ ಅಬ್ಜ ಅಬ್ಜ ಭವ ಸರಿ ರಮಾ ಅಬ್ಜ ಭವ ಆಮೇಲೆ ತಿರ್ಗ ಆವೃತ್ತಿ ಮಾಡಿಕೊಂಡು ಭವ ಶಕ್ರಾದಿಗಳ ಸುಖವು. ಈವನ್ ಕಲೆಕ್ಟಿವ್ಲಿ ಯು ಟೇಕ್ ಆಲ್ಸೋ ಇಸ್ ನೋ ಕಂಪ್ಯಾರಿಸನ್ ಅಂತ ಹೇಳ್ತಾರೆ. ಸೊ ಯಾಕೆ ಇದು ಹೇಳಕ್ಕೆ ಬರ್ತಾರಂದ್ರೆ, ಈ ಭೋಜನ ರಸ ವಿಭಾಗ ಸಂಧಿ ಆಗಲಿ, ಇಷ್ಟು ದೇವರು ಇಟ್ಟು ಸೃಷ್ಟಿ ಇದೆಲ್ಲ ಮಾಡಿಸಿದ ಅಂದ್ರು ಅವನಿಗೆ ಯಾವ ಪ್ರಯೋಜನ, ಮುಖ್ಯವಾಗಿ ವ್ಯಾಪ್ತಿ ಸಂಧಿಯಲ್ಲಿ ಏನೋ ಅದು ಬಂತು. ಇಲ್ಲಿ ಇನ್ನು ಭೋಜನ ಭೋಜನದಿಂದ ಆಗುವಂತ ಆನಂದ ಇದು ಎಲ್ಲ ಹೇಳಿ ಅವನಿಗೆ ಯಾವುದು ಬೇಕಾಗಿಲ್ಲ ಅಂಬುದನ್ನು ಬೇಸಿಕಲಿ ಹೇಳ್ತಾರೆ. ಲೇಷ ಲೇಷಕ್ಕೆ ಎಣೆಯಸ ರಮಾ ಅಬ್ಜ ಭವ ಶಕ್ರಾದಿಗಳ ಸುಖವು. ಸೊ ನಾವು ಏನು ಉಣುತ್ತು 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 ಮೈ ಬರುತ್ತ ಅಂದ್ರೆ ಏನು ಉಣುತ್ತು ಸಾ ಊಟ ಮಾಡ್ತಾ ಊಟ ಮಾಡ್ತಾ ಅಂತ ಅರ್ಥನ ಇಲ್ಲ. ಉಣುತ್ತು ಉಣುತ್ತ 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 ಸೊ ಎವ್ರಿ ಟೈಮ್ ವೆನ್ ಯು ಗಲ್ಪ್ ಸಮಥಿಂಗ್ ಈಟ್ ಸಮಥಿಂಗ್ ಥಿಂಕ್ ಅಬೌಟ್ ಇಟ್ ಹೌ ಥಿಂಕ್ ಅಬೌಟ್ ವಾಟ್ ದೇವರಿಗೆ ಇದಕ್ಕೆ ಎಣೆ ಇಲ್ಲ ಅಂಬೋದು ಒಂದು. ಇನ್ನೊಂದು ಎವ್ರಿಥಿಂಗ್ ಇಷ್ಟು ತನಕ ಬಂದದ್ದು ಎವ್ರಿಥಿಂಗ್ ಅವನೇ ಮಾಡಿಸ್ತಾ ಇದ್ದಾನೆ. ಲಾಸ್ಟ್ ಪದ್ಯದಲ್ಲಿ ಹೇಗೆ ಅವನು ಭಕ್ತಿಯನ್ನ ಇಟ್ಟು ಎಲ್ಲ ಮಾಡ್ತಾನೆ. ಸೊ ಉಣುತ್ತುಣುತ್ತ ಯು ಜಸ್ ಒಂದೊಂದು ತುತ್ತು ಒಳಗೆ ಹೋಗ್ತಾ ಥಿಂಕ್ ಅಬೌಟ್ ಇಟ್ ಇದು ಹೋಗ್ತಾ ಇದೆ ಇದು ಹೇಗಾಗತ್ತ ಜಸ್ಟ್ ಥಿಂಕ್ ಅಬೌಟ್ ದ ಹೋಲ್ ಪ್ರಾಸೆಸ್ ದ ಜಡ ಇಸ್ ಡೂಯಿಂಗ್ ಜಡದಲ್ಲಿ ಎಲ್ಲ ಆಗ್ತಾ ಇದೆ ಅದಕ್ಕೆ ಭಿನ್ನವಾಗಿ ನಮ್ಮ ಚೇತನೆ ಇದೆ. ದೇವರು ಇಷ್ಟು ಕೊಟ್ಟು ಇಷ್ಟು ಮಾಡ್ತಾ ಇದ್ದಾರೆ ಒಂದು ಹೊತ್ತು ಊಟ ಮಾಡದೆ ಇದ್ರೆ ಹಸುವೆ ಹೇಗೆ ಪ್ರಾಣ ತಿಂದು ಹೋಗತ್ತದು ಹೀಗೆಲ್ಲ ಮಾಡ್ತಾ ಇದ್ದಾರೆ. ಸೊ ಉಣುತ್ತು ಉಣುತ್ತು ಮೈ ಮರೆತು ಅಂತ ಹೇಳ್ತಾರೆ. ಉಣ್ತು ಅಂದ್ರೆ ಮೈ ಮರೆತು ಅಂತ ಹೇಳುವಾಗ ಅಫ್ಕೋರ್ಸ್ ಮೈ ಮರೆತು ಅಂದ್ರೆ ವೆನ್ ಯು ಸ್ಟಾರ್ಟ್ ಥಿಂಕಿಂಗ್ ಆನ್ ದೋಸ್ ಲೈನ್ಸ್ ಯು ಜಸ್ಟ್ ಸಿ ಅದು ದೇವರು ಕಾರುಣ್ಯ ನಮ್ಗೆ ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಊಟ ಮಾಡೋದು ಅಂತ. ಎಷ್ಟೋ ಜನಕ್ಕೆ ಹಸುವೆನೇ ಇರೋದಿಲ್ಲ ಅಂತ, ಎಷ್ಟೋ ಜನಕ್ಕೆ ಊಟ ಮಾಡಿದ್ರೆ ಅದು ಏನು ಇಟ್ ಡಸ್ ನಾಟ್ ಇವನ್ ಹ್ಯಾವ್ ಇಫೆಕ್ಟ್ ಸೋ ಮೆನಿ ಥಿಂಗ್ಸ್ ವಿ ಸಿ ಇಟ್. ಸೊ ಇಷ್ಟನ್ನು ಒಂದೊಂದು ಇದಲೇನು ಇದ್ದು ಮಾಡಿಸ್ತಾ ಇದ್ದಾನೆ ಅನಾದಿ ಕಾಲದಿಂದ. ಸೊ ಹಾಗೆ ಅವನು ಮಾಡಿದ ಉಪಕಾರದ ಸ್ಮರಣೆ ಮಾಡಿದ್ದಾಗೆ ಆವಾಗ ಕೃಷ್ಣ ಎಲ್ಲ ಕೃಷ್ಣಾರ್ಪಣ ಅಂದ್ರೆ ಕೃಷ್ಣಾರ್ಪಣ ಹೇಳೋದಲ್ಲ, ಕೃಷ್ಣ ಎಲ್ಲವೂ ನೀನೇ ಮಾಡಿಸ್ತಾ ಇದೆಯಲ್ಲ ಸ್ವಾಮಿ ನನ್ನ ಕೋಸರ ನೀನ್ ಮಾಡಿಸ್ತಾ ಇದೆ. ಎಷ್ಟು ರೂಪಗಳು ಎಷ್ಟೆಷ್ಟು ಇಷ್ಟೇ ಈ ಸಂಧಿಯಲ್ಲಿ ಎಷ್ಟು ರೂಪಗಳು ಎಷ್ಟು ನಂಬರ್ಸ್ ಇದು ಎಲ್ಲವೂ ಮಾಡಿಸಿ ಅದು ಶ್ರಮ ಇಲ್ಲದೆ ಅನಾದ ಅನಂತ ಕಾಲವ ಮಾಡಿಸ್ತಾ ಇದ್ದ. ಉಣುತು ಉಣುತು ಕೃಷ್ಣಾರ್ಪಣ ಅಂತ, ಕೃಷ್ಣಾರ್ಪಣ ಅಂತ ಹೇಳಬೇಕು ಅಂತಿಲ್ಲ, ತಾತ್ಪರ್ಯ ಇಲ್ಲ. ಕೃಷ್ಣಾರ್ಪಣ ಅಂತ ಹೇಳೋ ಮೂಲಕವಾಗ ದೇಹದಿಂದ ಮಾಡುವಂತ ಇಲ್ಲ, ಈ ದೇಹ ಕೊಟ್ಟವನು ದೇಹದಿಂದ ಮಾಡುವಂತ ಕರ್ಮಗಳು ಅಂದ್ರೆ ಈ ದೇಹವನ್ನ ಕೊಟ್ಟವನು ಅವನೇ. ಸೊ ಹೀಗೆ ಅವನು ಮಾಡಿಸ್ತಾ ಇದ್ದಾನಂತೆ. ಇದನ್ನ ನಾವು ಚಿಚ್ಚಿದ ಅದಕ್ಕೆ ಮೈ ಮರೆತು ಅಂತ ಹೇಳಿದ್ದಾರೆ. ಅದರ್ವೈಸ್ ನಾವು ಕೃಷ್ಣಾರ್ಪಣ ವಸ್ತು ಅಂತ ಹೇಳಿ ನೆಕ್ಸ್ಟ್ ಕಾರ್ಯಕ್ಕೆ ಹೋಗ್ತೀವಿ. ಹಾಗಲ್ಲ, ಮೈ ಮರೆತು ಕೃಷ್ಣಾರ್ಪಣ ಏನಾದ್ರು ಕೈಗೊಂಬ ಅಂತ ಹಿಂದೇನೋ ನಮ್ಗೆ ಬಂತಿದೆ. ಬಿಡುವನೇ ನಾವಿತ್ತ ಕರ್ಮ ಫಲ ಅಂತ ಹೇಳ್ತಾರೆ. ಸೊ ಈ ಒಂದು ನಾವು ಮಾಡುವ ಕರ್ಮಗಳನ್ನ ಈ ಕರ್ಮ ಕಂಸಂದ ಲಾಸ್ಟ್ ಕರ್ಮದ ಫಲವಾಗಿ ಬಂದ ಇದು ಒಂದು. ಇನ್ನೊಂದು ಕೈಗೊಂಬ ಅಂದ್ರೆ ಈವಾಗ ಮಾಡಿದ ಈ ಚಿಂತನೆಗೆ ಈ ಒಂದು ಕೃಷ್ಣಾರ್ಪಣಕ್ಕೆ ಕೈಗೊಂಬ ಅಂದ್ರೆ ಅನುಗ್ರಹ ಮಾಡ್ತಾನಂತ, ಈ ಸ್ವೀಕಾರ ಮಾಡೇ ಮಾಡ್ತಾನೆ. ಇಲ್ಲಿ ಬಂದು ನಾವು ಕೊಡೋದನ್ನ ಸ್ವೀಕಾರ ಅವನು ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದ. ಕೃಷ್ಣಾರ್ಪಣೆ ಅನ್ನೋ ಕೈಗೊಂಬ ಇಲ್ಲಿ ಹಿಂದಿನ ಪದ್ಯಕ್ಕೆನ ಇದಕ್ಕೆ ಅಲ್ಲಿನ ಬಂದಿದ್ದಲ್ಲ ಇದೆ ಅಂತ ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾರೆ. ಇದು ಯಾವುದಕ್ಕೆ ಎಕ್ಸಾಂಪಲ್ ಅಂದ್ರೆ ಅವನಿಗೆ ಏನು ಬೇಕಾಗಿಲ್ಲ ಅಂಬೋದಕ್ಕೆ. ಇದಕ್ಕೆ ಕಾಮೆಂಟ್ರೀಸ್ಲಿ ಒಂದು ರೀತಿಯಾಗಿ ಕೊಟ್ಟಿದ್ದಾರೆ, ಇನ್ನೊಂದು ಅರ್ಥನು ಕೇಶವರು ಹೇಳಿದ್ರು. ಇಲ್ಲಿ ಏನಂದ್ರೆ ಜನನಿ ಭೋಜನ ಸಮಯದಲ್ಲಿ ಕೊಂಬ ಅರ್ಭಕ ಜನನಿ ಭೋಜನ ಸಮಯದಲ್ಲಿ. ಸೊ ಇಲ್ಲಿ ಕಂಪ್ಯಾರಿಸನ್ ಏನು, ಒಂದು ಮಗು ತಾಯಿ ಇದನ್ನ ಹೇಳಿದೆ, ಒಂದು ಮಗು ಚಿಕ್ಕ ಮಗು ತಾಯಿ, ಯಾರು ಮಗು ಯಾರು ತಾಯಿ ಎಂಬುದು ಇಲ್ಲಿ ಡಿಫ್ರೆಂಟ್. ಐ ಮೀನ್ ಮೋಸ್ಟ್ ಆಫ್ ದ ಪೀಪಲ್ ಹೇಳಿದ ಏನು ಅಂದ್ರೆ ಈ ಮಗು ಅಂಬೋದು ದೇವರು, ಜನನಿ ಅಂಬೋದು ನಾವು. ಅಂದ್ರೆ ತಾಯಿ ತಾಯಿ ಏನ್ ಮಾಡ್ತಾಳೆ, ಮಗುಗೆ ಎಲ್ಲ ಉಣಿಸ್ಬಿಡ್ತಾಳೆ. ಎಲ್ಲ ಉಣಿಸಿದ ಮೇಲೆ ತಾನು ಊಟಕ್ಕೆ ಕೂತಾಗೆ ಆ ಮಗುಗೆ ತಾಯಿ ಊಟ ಮಾಡುವಾಗ ಆಟ ಬಂದು ಕೈ ಒಡ್ಡುತ್ತೆ, ಆವಾಗ ತಾಯಿ ಕೊಡ್ತಾಳೆ. ಸೊ ತಾಯಿ ಕೊಡುವ ಮೂಲಕವಾಗಿ ಮಗುಗೇನೋ ಸಂತೋಷ ಆಗುತ್ತೆ. ಹೀಗೆ ಏನೋ ಹೇಳ್ತಾರವರು, ಅದು ಅಷ್ಟು ಇಲ್ಲಿ ಕೂಡೋದಿಲ್ಲ. ಯಾಕೆ ಅಂದ್ರೆ ಮಗು ಎಸ್ ದೇವರು ಅಂದ್ರೆ ಮಗು ಅಂತ ದೇವರು ಅಂದ್ರೆ ಮಗುಗೇನು ಅಲ್ಲಿ ಆನಂದ ಸಿಕ್ಕತ್ತಲ್ಲ. ತಾಯಿ ಊಟ ಮಾಡುವಾಗ ಕೇಳತ್ತ, ತಾಯಿ ಕೊಡ್ತಾಳ, ಅದು ತೊಕೊಳತ್ತ, ಆ ತಾಯಿ ಅದಕ್ಕೆ ಊಟ ಉಣಿಸ್ತಾಳ, ಆಮೇಲೆ ತಾನು ಊಟ ಮಾಡ್ತಾಳ. ಸೊ ಅದಕ್ಕೆ ಹೊಟ್ಟೆ ತುಂಬಿದೆ ಅಂತ ಲಿಮಿಟೆಡ್ ಆಗ ತಗೊಳ್ಳೋದು, ಅಲ್ಲಿನೂ ಅಷ್ಟು ಅದು ಅದು ಮನವರಿಕೆ ಆಗೋದಿಲ್ಲ. ಸೊ ಇನ್ನೊಂದು ರೀತಿಯಾಗಿ ಕೇಶವರ ಇದಕ್ಕೆ ಅರ್ಥ ಏನ್ ಹೇಳಿದ್ರು ಅಂದ್ರೆ ಕೈಗೊಂಬ ಕೈಗೊಂಬ ಅಷ್ಟೇ ಮಾಡಿ, ಆಮೇಲೆ ಅರ್ಭಕ ಜನನಿ ಭೋಜನ ಸಮಯದಲ್ಲಿ ಅಂದ್ರೆ ಇದು ಹೇಗೆ ಅಂದ್ರೆ ಅರ್ಭಕ ಭೋಜನ ಸಮಯದಲ್ಲಿ. ಅರ್ಭಕ ಅಂದ್ರೆ ಚಿಕ್ಕ ಮಗು ಆಟ ಆಡುತ್ತ, ಆಟ ಆಡೋವಾಗ ಈ ಇದು ಮಾಡ್ತೀನಿ ಅದು ಮಾಡ್ತೀನಿ ಇದು ಇದು ಮಾಡ್ತೀನಿ ಎಲ್ಲ ಪ್ರಿಟೆಂಡ್ ಏನೋ ಮಾಡುತ್ತದು. ಅದು ಮಾಡಿದಾಗ ಜನನಿ ನಾವು ಏನು ಏ ನನ್ನ ಚೂರು ಕೊಡು ಅಂತ ಕೇಳ್ತೀವಿ. ಏನೂ ಇಲ್ಲ, ಎಲ್ಲ ಇಮ್ಯಾಜಿನ್, ಇದು ಏನೋ ಮಾಡುತ್ತೆ ಏನೋ ಕೊಡುತ್ತೆ, ಅದನ್ನ ತಗೊಂಡು ಹಾ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ರೆ. ಸೊ ಇಲ್ಲಿ ಜನನಿ ಇಸ್ ದೇವರು, ಅರ್ಭಕ ನಾವು ಅಂದ್ರೆ ಇದು ಹೇಗೆ ಆಗತ್ತಂದ್ರೆ ನಾವು ಒಂದು ಮಗು ಹೇಗೆ ಒಂದು ಆಟ ಸಾಮಾನು ಇಟ್ಟುಕೊಂಡು ಏನೋ ಒಂದು ಮಾಡಿ ಏನೋ ಕೊಡತ್ತಲ್ಲ, ಹಾಗೆ ನಾವು ಏನೇ ಕೊಟ್ಟನು ದಟ್ ಈಸ್ ಲೈಕ್ ದಟ್ ಆಟನೇ, ಹುಡುಗಾಟನೇ ಆಟನೇ ಆಗತ್ತದು. ಬಿಕಾಸ್ ಎಲ್ಲವೂ ಮಾಡಿದವನು ಅವನೇ, ಅವನಿಗೆ ಇದು ಬೇಕಾಗೇನೂ ಇಲ್ಲ, ಅವನಿಗೆ ಪ್ರಾಕೃತ ಏನು ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ. ಇದ್ರನು ಕೈಗೊಂಬ ಅಂತ ಬರೆದು ಬಿಡುವನೇ ನಾವಿತ್ತ ಕರ್ಮಪನ್, ಏನ್ ತಗೊಳ್ತಾ ಇದ್ದಾನೆ ಬೇಕಾಗಿಲ್ಲ, ಯಾಕೆ ತಗೊಳ್ತಾನೆ ಯಾಕೆ ತಗೊಳ್ತಾನೆ ಅಂದ್ರೆ ಅದಕ್ಕೆ ಇದು ಎಕ್ಸಾಂಪಲ್. ಯಾಕೆ ತಗೊಳ್ತಾನೆ, ದೇವರು ಕೃಷ್ಣ ದೇವರು ಸ್ವೀಕಾರ ಮಾಡಿದ ದೇವರು ಪ್ರಸಾದ ಅಂದ್ರೆ ನಮ್ಮ ಹತ್ರ, ಯಾಕೆಂದ್ರೆ ಇಲ್ಲಿ ಹಿಂದಿನ ಪದ್ಯದಲ್ಲಿ ಅವತಾರದಲ್ಲಿ ಬಂದು ಕೃಷ್ಣ ಕೇಳಿದ್ದಾನೆ ಕುಬ್ಜೆಯಿಂದ ಊಟ ಅಂತ ಮಾತ್ರ ಇಲ್ಲ, ಕುಬ್ಜೆಯಿಂದ ಗಂಧವನ್ನ ಸ್ವೀಕಾರ ಮಾಡಿದ್ದಾನೆ ಕೃಷ್ಣ ಮಾಡಿದ್ದಾನೆ. ಹಾಗೇನೆ ಒಂದೊಂದು ಊಟ ಮಾತ್ರ ಅಲ್ಲ, ಒಂದೊಂದು ಇಂದ್ರಿಯಕ್ಕೆ ನಾವು ಏನೇನು ನರ್ತನ ಸೇವೆ ಅಂತೀವಿ, ಆ ಸೇವೆ ಈ ಸೇವೆ ಎಲ್ಲವೂ ಮಾಡ್ತೀವಿ. ಅವನು ಕೈಗೊಂಬ ತಗೊಳ್ತಾನೆ, ಹೇಗೆ ತಗೊಳ್ತಾನೆ ಅಂದ್ರೆ ಇಟ್ ಈಸ್ ಲೈಕ್ ಸಿಮಿಲರ್ ಟು ಹೌ ವಿ ಪ್ರಿಟೆಂಡ್ ವಿತ್ ದ ಚಿಲ್ಡ್ರನ್. ನಾವು ಮಕ್ಕಳ ಜೊತೆಲಿ ಆಟ ಆಡುವಾಗ ಅವ್ರು ಏನಾರ ಅಮ್ಮ ಅಮ್ಮ ನಾನು ಟೀ ಮಾಡಿದ್ದೀನಿ, ನಾನು ದೋಸೆ ಮಾಡಿದ್ದೀನಿ, ಇದೊಂದು ಏನೋ ಒಂದು ಮಾಡಿ ಹೀಗೆ ಹೇಳ್ರು, ಓ ಚೆಂದಾಗ್ ಚೆಂದಾಗಿದೆ ಅಂತ ನಾವು ನೋಡಿದ ಮಗುಗೆ ಒಂದು 2-3 ಇಯರ್ ಮಗುಗೆ ಎಷ್ಟು ಆನಂದ ಆಗತ್ತೆ. ಹಾಗೇನೆ ಬೇಕಾಗಿಲ್ಲ, ಇದ್ರನು ಆ ತೃಪ್ತಿ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾನೆ ಎಂಬುದಕ್ಕೆ ಆ ಎಕ್ಸಾಂಪಲ್ ತಗೊಳ್ಳಿ. ಸೊ ಇವಾಗ ಜನನಿ ಎಂಬುದು ಭಗವಂತನೇ ಜನನಿ. ಯಾಕೆ ಅದು ಆಗದು, ಜನನಿ ಎಲ್ಲರಿಗೇನು ಹುಟ್ಟಿಸುವವನು ಮಾತ್ರ ಅಲ್ಲ, ಜನನಿ ಎಲ್ಲದಕ್ಕೇನು ಇರುವಿಕೆ ಎಕ್ಸಿಸ್ಟೆನ್ಸ್, ಎಲ್ಲ ಪದಾರ್ಥ ಇಲ್ಲಿ ಹಿಂದೆ ಬಂದದಂತ ಎಲ್ಲ 14 ಲೋಕಗಳು ಅಲ್ಲಿ ಇರುವಂತಹ ವಸ್ತುಗಳು ಎಲ್ಲವನ್ನೂ ಮಾಡಿ ಇಟ್ಟವನು, ಅವನೇ ಜನನಿ. ಯಾಕೆ ಅವನ ಹೊಟ್ಟೆಯಿಂದಲೇ ಎಲ್ಲ ಹೊರಗೆ ಬಂತು ಅಂತ ಹೇಳ್ತೀವಲ್ಲ, ಹೊಟ್ಟೆಯಿಂದ ಹೊರಗೆ ಬಂದರೆ ಅವನೇ ಜನನಿ ಆಗ್ತಾನೆ. ಅರ್ಭಕ ನಾವೇ ಬಾಲಕರು, ದೇವರಿಂದ ಬಂದವರು ನಾವು ಬಾಲಕರು, ನಾವು ಅವನಿಗೆ ಕೊಡ್ತೀವಿ ಇದೆಲ್ಲ ಕೊಡ್ತೀವಿ. ಅಭುಜ ಜಾಂಡೋದರ್ನು ವಿಪಿನದಿ ಶಬರಿ ಅಂಜನ ಶಬರಿ ಹೊಟ್ಲು, ಗೋಕುಲದ ಅಬಲೆಯರು ಕೊಟ್ರು, ಋಷಿ ಪತ್ನಿಯರು ಕೊಟ್ರು, ಕುರುಜೆ ಕೊಟ್ಲು, ಎಲ್ರೂ ಕೊಡ್ತಾರಲ್ಲ, ಆದ್ರೆ ಎಲ್ರು ಕೊಟ್ರನು ಅವನು ಅವನ ಕರುಣೆಯಿಂದ ಸಿ. ನಾವು ಮಕ್ಕಳಿಗೆ ಮಾಡೋದು ಏನು ಮಕ್ಕಳಿಗೆ ಸಂತೋಷಕ್ಕಾಗಿ ಅಂತ ನಾವು ಮಾಡ್ತೀವಿ, ಬಿಕಾಸ್ ಅಲ್ಲಿನೂ ನಾವು ಮಾಡೋದು ಅಟ್ಯಾಚ್ಮೆಂಟ್ ಇರುತ್ತೆ, ನಮ್ಮ ಮಕ್ಕಳಿಗೆ ಸಂತೋಷ, ನಮ್ಮ ಮಕ್ಕಳಿಗೆ ಸಂತೋಷ, ಅವ್ರ ಸಂತೋಷಕ್ಕೋಸ್ಕರ ಅದರಿಂದ ನಮ್ಗೇನೋ ಸಂತೋಷ ಬರ್ತದೆ. ದೇವರಿಗೆ ಅದೂ ಇಲ್ಲ, ಯಾವುದೂ ಇಲ್ಲ. ಹಿ ಪ್ಲೀಸಸ್ ಅಸ್, ನಮ್ಗೆ ಸಂತೋಷವನ್ನ ಅವನು ಕೊಟ್ಟು ನಮ್ಗೆ ಅನುಗ್ರಹ ಮಾಡ್ತಾನೆ ಅವನು, ಹಾಗೆ ಅವನು ಮಾಡ್ತಾನೆ ಅಂತ ಜನನಿ ಭೋಜನ ಸಮಯದಲ್ಲಿ ಕೈ ಒಡ್ಡುವಂಥದ್ದಲ್ಲಿ ಅಂತ ಇಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೆಕ್ಸ್ಟ್ ಪದ್ಯದಲ್ಲಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತಾರೆ. ಈ ನೆಕ್ಸ್ಟ್ ಪದ್ಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಜೀವಕೃತ ಕರ್ಮಗಳ ಬಿಡದೆ ರಮಾರಮಣು ಸ್ವೀಕರಿಸಿ ಫಲಗಳ ನೀವು ಅಧಿಕಾರಾನುಸಾರದ. ಇದು ಹೇಳುವಾಗ ಏನ್ ಹೇಳ್ತಾರೆ ಅಂದ್ರೆ, ಒಂದು ಕರ್ಮ ಆಗುವಾಗ ಇದು ಹಿಂದಿನ ಪದ್ಯದಲ್ಲಿ ಜನನಿ ಭೋಜನ ಸಮಯದಲ್ಲಿ ಅರ್ಭಕ ಜನನಿ ಭೋಜನ ಅರ್ಭಕ ನಾವು ಅಂತ ಒಂದು ತಗೊಂಡಿವಿ. ನಾವಲ್ಲವೇ ಅಲ್ಲ, ನಾವು ವಿ ಆರ್ ಅಟ್ ದ ಎಂಡ್ ಆಫ್ ಇಟ್. ದೇವತೆಗಳು ಇದು ಹೇಳ್ತಾರೆ ಅವರಿಗೆ ಬಾಲಕ ಅಂತಾನೆ ಬಲ್ಲ. ಬಾಲಕ ಅಂಬೋದು ನಿಜವಾಗಿ ವಾಯುದೇವರಿಗೇನು ಹೆಸರು ಅಂತ ಹೇಳ್ತಾರೆ, ಬಾಲ ಅಂತ ಹೇಳ್ತಾರೆ, ಬಾಲಕ ಅವರೇ ಆಗ್ತಾರಂತ. ಸೊ ಹಾಗೆ ಎಲ್ಲರೂ, ಸೊ ಈ ಒಂದು ದೇಹದಲ್ಲಿ ಈ ಕರ್ಮಗಳು ಆಗಬೇಕಂದ್ರೆ ಇದು ಅದು ದೇವತೆಗಳಿಗೆ ಮೇನ್ ರೋಲ್. ಕೊನೆಯಲ್ಲಿ ಚೂರು ನಮ್ಗೆ, ಯಾಕೆಂದ್ರೆ ಯಾವ ಪದಾರ್ಥ ತಗೊಳ್ಳಿ, ಯಾವ ನಾವು ಅಡಿಗೆ ಮಾಡಿದ್ದೀವಿ ಅಂತ ಹೇಳ್ತೀವಿ, ಡಿಡ್ ವಿ ಕ್ರಿಯೇಟ್ ದಟ್ ಅನ್ನ, ಡಿಡ್ ವಿ ರಿಯಲಿ ಕ್ರಿಯೇಟ್ ದಟ್ ಅಂದ್ರೆ ಆ ಧಾನ್ಯ, ಆ ಧಾನ್ಯ ನಾವು ಕ್ರಿಯೇಟ್ ಮಾಡಿದ್ದೀವ, ಆ ನೀರನ್ನ ನಾವು ಕ್ರಿಯೇಟ್ ಮಾಡಿದ್ವ, ಆ ಬೆಂಕಿಯನ್ನ ನಾವು ಕ್ರಿಯೇಟ್ ಮಾಡಿದ್ದೀವ, ಆ ಪಾತ್ರೆ ಪಾತ್ರೆ ಮೆಟಲ್ಸ್ ಅದ್ರಲ್ಲಿ ಏನಾದ್ರು ನಮ್ಮ ಕ್ರಿಯೇಟಿವಿಟಿ ಇದೆಯಾ, ನಾವೇನಾದ್ರು ಮ್ಯಾಜಿಕ್ ಮಾಡಿ ತಂದಿದ್ದೀವ? ಇಲ್ಲ, ವಿ ಡಿಂಟ್. ನಮ್ದು ಯಾವುದು ಇದರಲ್ಲಿ ಏನೂ ಇಲ್ಲ, ಅದನ್ನ ಅವನು ಸೃಷ್ಟಿ ಮಾಡಿದ್ದಾನೆ. ಅದು ಹೇಗೆ, ಈ ದೇವತೆಗಳ ಮೂಲಕವಾಗ ಈ ಸ್ಥೂಲ ಸೃಷ್ಟಿ ಎಲ್ಲ ಅವನು ಮಾಡಿದ್ದಾನೆ. ಸೊ ಒಂದೊಂದು ಕರ್ಮದಲ್ಲಿ ಬೆಂಕಿ ಇದೆ, ನೀರಿಡ್ತೀವಿ, ಅಕ್ಕಿ ಹಾಕ್ತೀವಿ, ನಾವು ಅಡಿಗೆ ಮಾಡಿದ್ದೀವಿ ಅಂದ್ರೆ ಏನು ನಾವು ಮಾಡಿಲ್ಲ, ನಮ್ಮ ಚಿತ್ತದಲ್ಲಿ ಇದ್ದು ಅವರೇ ಪ್ರೇರಣೆ ಕೊಟ್ರು. ಆ ವಸ್ತುಗಳಂತೂ ನಾವು ಇಲ್ಲವೇ ಇಲ್ಲ. ಈ ವಸ್ತು ನಿರ್ಮಾಣ ಮಾಡ್ಲಿಕ್ಕೆ ಒಂದೊಂದು ದೇವತೆಗಳನ್ನು ಇಟ್ಟುಕೊಂಡು ದೇವರು ಮಾಡಿದ, ಪೃಥ್ವಿ ದೇವತೆ ಅವಳಿಂದ ಎಲ್ಲವೂ ಮಾಡಿದಾನೆ. ಹಾಕಿದ ಪದಾರ್ಥಗಳು ನೆಲದಲ್ಲಿ, ಒಂದು ನೆಲದಲ್ಲಿ ನಾವು ಬೀಜವನ್ನ ಬಿತ್ತಿದಾಗೆ ವೈ ಶುಡ್ ಇಟ್ ಕಮ್ ಅಗೇನ್ಸ್ಟ್ ಗ್ರಾವಿಟಿ? ನಾನು ಯೋಚನೆ ಮಾಡಿ, ಕೆಳಗೆ ಹಾಕಿದ್ರೆ ಅದು ಮಣ್ಣನ್ನ ಭೇದನ ಮಾಡಿ ಹೊರಗೆ ಹೇಗೆ, ಇಟ್ಸ್ ಅಗೇನ್ಸ್ಟ್ ಗ್ರಾವಿಟಿ, ಹೌ ಕ್ಯಾನ್ ಇಟ್ ವರ್ಕ್? ತುಂಬಾ ಕಷ್ಟ ಮಾಡುತ್ತೆ, ಹಾಗತ್ತೆ ಅದು ಒಳಗಿದ್ದು ದೇವತಾ ಶಕ್ತಿ ಮಾಡತ್ತಂತ. ಹೀಗೆ ಒಂದೊಂದು ಒಂದೊಂದು ಮಳೆ ಅಲ್ಲಿಂದ ಯಾಕೆ ಬರಬೇಕು ನಮ್ಗೆ, ಮಳೆ ಎಲ್ಲೋ ಬಂದದ ಮೇಲಿಂದ ಯಾಕೆ ಇಲ್ಲಿ ಬಿಡಬೇಕು? ಸೊ ಒಂದೊಂದು ಇರುವಾಗ ಈ ದೇವತೆಗಳನ್ನ ನಿಯಮನ ಮಾಡಿದ್ದಾನೆ. ಈ ದೇವತೆಗಳು ಈ ಒಂದು ಕಾರ್ಯ, ಆ ನೀರ ಗಂಗೆಯ ನೀರನ್ನ ತೆಗೆದುಕೊಂಡು ಹೋಗಿ ತಿರ್ಗಾ ಅಲ್ಲೇ ಗಂಗೆಯ ನೀರು ಸಮುದ್ರಕ್ಕೆ ಬರುತ್ತೆ, ಸಮುದ್ರದಿಂದ ಆ ನೀರನ್ನ ಬೇರ್ಪಡಿಸಿ ವಾಯುದೇವರು ಮಾಡ್ತಾರೆ ಅಂತ ಬರುತ್ತೆ ಪದ್ಯದ ಮೂಲಕವಾಗಿ. ಅದು ಮಾಡಿ ಇದು ಎಲ್ಲವೂ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ಅದಕ್ಕೆ ಪ್ಲೇನ್ ಆಗಿ ಜೀವಕೃತ ಕರ್ಮಗಳ ಅಂತ ಹೇಳ್ತಾ ಇದ್ದಾರೆ. ಜೀವ ಅಂದ್ರೆ ಸ್ಟಾರ್ಟಿಂಗ್ ವಿತ್ ಎವ್ರಿಬಡಿ, ಜೀವಕೃತ ಕರ್ಮಗಳ ವಾಯುದೇವರಂದು ತಗೊಂಡ್ರೆ, ಬಿಕಾಸ್ ಲಕ್ಷ್ಮಿಗೆ ಕರ್ಮ ಅಂಬೋದಿಲ್ಲ, ಸಾಧನೆ ಎಂಬುದಿಲ್ಲ. ಸೊ ಜೀವಕೃತ ಕರ್ಮಗಳ ಅಂದ್ರೆ ಲಕ್ಷ್ಮಿಗೆ ಕರ್ಮ ಇಲ್ಲ ಅಂದ್ರೆ ಈ ರೀತಿಯಾದ ಕರ್ಮ ಇಲ್ಲ ಅಂತ ಅರ್ಥ. ಅವಳು ಅಧೀನವಾಗ ದೇವರ ಅಧೀನವಾಗ ಅವಳು ಮಾಡ್ತಾಳೆ. ಸೊ ಜೀವಕೃತ ಕರ್ಮಗಳ ಅಂತ ಇಲ್ಲಿ ಚತುರ್ಮುಖನಿಂದ ತಕೊಳ್ಳೋದು. ಜೀವಕೃತ ಕರ್ಮಗಳನ್ನ ಬಿಡದೆ ರಮಾವರನು, ಸರಿ ಲಕ್ಷ್ಮಿನೂ ಒಂದು ರೀತಿಯಿಂದ ತಗೋಬಹುದು, ಅಲ್ಲಿ ಒಂದು ಇದಿಲ್ಲ. ಬೇಸಿಕಲಿ ಇಲ್ಲಿ ಬದ್ಧ ಜೀವಗಳಿಗೆ ಹೇಳೋದು, ಜೀವಕೃತ ಕರ್ಮಗಳ ಬಿಡದೆ. ಸೊ ರಮಾವರನು ಅಂತ ಇಲ್ಲಿ ಮಾಡಿದ್ದಾರೆ. ಅದಕ್ಕೆ ಜೀವಕೃತ ಕರ್ಮಗಳು ಅಂದ್ರೆ ಉಳಿದು ರಮಾದೇವಿ ರಮಾವರನಾದಂತ ಭಗವಂತ ರಮಾದೇವಿ ಮೂಲಕವಾಗಿ ಸ್ವೀಕಾರ ಮಾಡ್ತಾನ. ಬಿಡದೆ ರಮಾವರನು ಸ್ವೀಕಾರ ಮಾಡಿ ಅವರವರಿಗೆ ತಕ್ಕಂತೆ ನಾವು ಮಾಡುವಂತ ಒಂದು ಸಣ್ಣ ಕೆಲಸ, ಆ ಒಂದು ಸಣ್ಣ ಕೆಲಸದಲ್ಲಿ ಅಷ್ಟು ದೇವತೆಗಳು ಇರ್ತಾರೆ. ಆ ಫಲವನ್ನ ಹೇಗೆ ಕೊಡ್ತಾನೆ ಅಂದ್ರೆ, ಫಲಗಳನ್ನ ಇವ ಒಂದೊಂದು ಕರ್ಮಕ್ಕೇನು ಆ ಒಂದು ಫಲವನ್ನ ಅದೃಷ್ಟ ಹುಟ್ಟತ್ತೆ. ಅದೃಷ್ಟ ಅಗೇನ್ ಡಿಪೆಂಡ್ಸ್ ಆನ್ ನಮ್ಮ ದೇಹದಿಂದ ಮಾಡೋದಾಗ್ಲಿ, ಮನಸ್ಸು ವಾಕ್ ಮಾಡೋದಾಗ್ಲಿ, ಆಮೇಲೆ ನಮ್ ಜ್ಞಾನ ಎಲ್ಲವೂ ಮ್ಯಾಟರ್ ಆಗತ್ತೆ. ಸೊ ಅದಕ್ಕೆ ಅಲ್ಲಿನೂ ಫಲ ವ್ಯತ್ಯಾಸ ಬರುತ್ತೆ. ಫಲಗಳ ನಾವೇ ಇವತ್ತು ಮಾಡಿದ್ದು, ನಾವೇ ಇವತ್ತು ಒಂದು ಸಮ ಪೂಜೆ ಮಾಡಿದ್ದೀವಿ, ನಾಳೆನೂ ಇದೇ ಪೂಜೆ ಮಾಡ್ತೀವಿ, ಬಟ್ ಚಿಂತನೆಗಳಲ್ಲಿ ವ್ಯತ್ಯಾಸ ನಮಗೆ ಬರುತ್ತೆ, ನೆನಪಲ್ಲಿ ವ್ಯತ್ಯಾಸ ಬರುತ್ತೆ, ದೇಹದಿಂದ ಮಾಡೋದಲ್ಲಿ ಪದಾರ್ಥದಲ್ಲಿ ಎಲ್ಲ ಬರುತ್ತೆ. ಬಿಡದೆ ರಮಾವರನು ಸ್ವೀಕರಿಸಿ ಫಲಗಳ ನೀವು ಅಧಿಕಾರಾನುಸಾರದಲ್ಲಿ ಅವರವರಿಗೆ ಯಾರ್ಯಾರಿಗೆ ಯಾವ ಯಾವ ಫಲ ಯಾವ ಯಾವ ಬರಬೇಕು ಆ ಫಲವನ್ನ ಯಾವಾಗ ಯಾವಾಗ ಕೊಡಬೇಕು, ಆಲ್ ದಟ್ ಅನವರತ ಯಾವತ್ತೂ ಮಾಡ್ತಾ, ಅನವರತ ಯಾವಾಗಲೂ ಉಂಟು ಫಲ ಕೊಡ್ತಾನವನು. ಕೆಲವು ಕರ್ಮಗಳಂತೂ ಕರ್ಮಗಳನ್ನ ಮಾಡುವಾಗ ದೇವರ ಚಿಂತನೆ ಸ್ವಲ್ಪ ಚೂರು ಅದಲೇನು ತಾರತಮ್ಯ ಇದೆ ಇಟ್ಟಿದ್ರೆ ಈ ಎಷ್ಟು ಫಲ ಕೊಡ್ತಾನೆ ಅಧಿಕಾರಾನುಸಾರದಲ್ಲಿ ಅಂದ್ರೆ ಅದು ಇಷ್ಟ ಪುಣ್ಯ ಆಗ್ಬಿಡತ್ತೆ. ಇಷ್ಟ ಪುಣ್ಯಕ್ಕೆ ಅದು ಬೀಜ ರೂಪವಾಗಿ ಅದು ಹೋಗ್ತಾನೆ ಇರತ್ತೆ. ಮೋಕ್ಷದಲ್ಲಿನೂ ಆ ಫಲ ಇರುತ್ತೆ. ಸೊ ಅಷ್ಟು ಭೇದ ಇದೆ ಕರ್ಮದಲ್ಲಿ, ವ್ಯತ್ಯಾಸ. ಕರ್ಮ ಫಲ ಮಾಡುವ ಕರ್ಮ, ಹೌ ವಿ ಡೂ ಇಟ್, ವಾಟ್ ವಿ ಥಿಂಕ್ ಆಫ್, ಅದಕ್ಕೆ ತಕ್ಕಂತೆ ಅವನು ಫಲ ಕೊಡ್ತಾನ. ಸಾರದಲ್ಲಿ ಏನು ಫಲಗಳನ್ನು ನೀವು ಅಧಿಕಾರಾನುಸಾರದಲ್ಲಿ ಅವರಿಗೆ ಅನವರತ ಕೊಡ್ತಾನೆ. ಹೇಗೆ? ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಇದಕ್ಕೆ ಕೊಡ್ತಾ ಇದ್ದಾರೆ. ಪಾವಕನು ಸರ್ವಸ್ವ, ಸೊ ದೇವರಿಗೆ ಇದು ಮಾಡೋ ಮೂಲಕ ಇಲ್ಲಿ ಹೇಳೋದು ವಿಕಾರಗಳು ಇಲ್ಲ ಅಂಬೋದಕ್ಕೆ. ಅದಕ್ಕೆ ಒಂದು ಎಕ್ಸಾಂಪಲ್ ನಮ್ಮ ಲೌಕಿಕದಲ್ಲೇ ಇದೆ ಅಂತ, ಪಾವಕನು ಬೆಂಕಿ ನಾವು ನೋಡ್ತೀವಲ್ಲ, ಬೆಂಕಿ ಪಾವಕನು ಸರ್ವಸ್ವ ಭುಂಜಿಸಿ ತಾ ವಿಕಾರ ಐದ ಒಮ್ಮೆಗೂ. ಸೊ ಬೆಂಕಿ ಎಲ್ಲವನ್ನೂ ತಗೊಳತ್ತೆ, ತಗೊಂಡು ಬೆಂಕಿಯ ನೇಚರ್ ಡಸ್ ಇಟ್ ಚೇಂಜ್? ಬೆಂಕಿ ದಪ್ಪಗಾಗದ ಬೆಂಕಿಗೆ ಏನಾರು ಆಗುತ್ತೆ? ಬೆಂಕಿಗೆ ಏನು ಆಗೋದೇ ಇಲ್ಲ. ಪಾವಕನು ಸರ್ವಸ್ವ ಭುಂಜಿಸಿ ತಾ ವಿಕಾರ ಐದೇ ಒಮ್ಮೆಗೂ. ಫೈರ್ ನಾವು ನೋಡೋದು ಜಡ, ಜಡದಲ್ಲಿ ಇರುವಂತ ಬೆಂಕಿಗೇನೆ ಏನು ಆಗೋದಿಲ್ಲ. ಆ ಬೆಂಕಿಯಲ್ಲಿ ಇರುವಂತ ಅಗ್ನಿದೇವ, ಇದಕ್ಕೆ ಹಿಂದೆನೋ ಬಂದಿದೆ ವ್ಯಾಪ್ತಿ ಸಂಧಿಯಲ್ಲಿ ಏನೋ ಬಂದಿದ್ದು ಅದನ್ನೇ ಹೇಳ್ತಾ. ಅದಕ್ಕೆ ಅಲ್ಲಿರುವಂತ ಅಗ್ನಿದೇವನಿಗೇನೋ ಒಂದು ಆಗೋದಿಲ್ಲ ಅಂದ್ರೆ, ಇವರನ್ನ ಹುಟ್ಟಿಸುವ ಪಾವನಕ್ಕೆ, ಪಾವಕನನ್ನು ಪಾವನಗೊಳಿಸುವ ಆ ಪ್ರಾಪರ್ಟಿ ಇಟ್ಟು ಆ ಪ್ರಾಪರ್ಟಿ ಉಳಿಸುವಂತೆ ಮಾಡೋ ಇವನು, ಪಾವನಕ್ಕೆ ಪಾವನ ನೆನಪ. ಹರಿ ಸ್ವೀಕಾರ ಮಾಡು, ಉಂಬುದೇನರಿದು. ಸೊ ಅವನೇ ತಕೊಳ್ತಾನ ಸ್ವೀ ಅಂದ್ರೆ, ಇಲ್ಲಿ ಏನ್ ಅಬ್ಜೆಕ್ಷನ್ ಅಂದ್ರ, ದೇವರೆಲ್ಲ ತಕೊಳ್ತಾನಂದ್ರ ದೇವರಿಗೆ ಅದನ್ನಂದ ಏನು ಹಾನಿ ಆಗೋದಿಲ್ಲವ ಅಂತ ಪ್ರಶ್ನೆ ಬಂದ್ರೆ, ಅದು ದೇವರು ಉಣ್ಣುತ್ತಾನಂತ ಯಾಕೆಂದ್ರೆ ಕೆಲವೊಮ್ಮೆ ದೇವರು ಉಣ್ಣುತ್ತಾನೆ ತಕೊಳ್ತಾನಂತನು ಬರುತ್ತೆ, ಕೆಲವೊಮ್ಮೆ ದೇವರು ಉಣ್ಣಲ್ಲ ಅಂತನು ಬರುತ್ತೆ. ಸೊ ದೇವರು ತಕೊಳ್ತಾನ, ದೇವರು ಉಣ್ಣುತ್ತ ಸ್ಥೂಲ ಅವತಾರ ರೂಪದಲ್ಲಿ ಸ್ವೀಕಾರ ಮಾಡಿದ್ದಾನೆ. ಸೊ ಅದ್ರ ಮೂಲಕ ಅವನಿಗೆ ಏನಾದ್ರು ಆಗುತ್ತೆ. ಯಾಕೆಂದ್ರೆ ನಾವು ಹೇಳ್ತೀವಿ ಇಲ್ಲಿ ಅರ್ಜುನ ಮುಂತಾದವ್ರು ಬಂದ್ರೆ ಅವ್ರು ಮಾನುಷ್ಯನವನ್ನ ತಕೊಂಡು ಆದ ಕಾರಣದಿಂದ ಅವರಿಗೆ ಕರ್ಮದಲ್ಲಿ ವ್ಯತ್ಯಾಸ ಬಂತು, ಇದೆಲ್ಲ ಹೇಳ್ತೀವಲ್ಲ. ಇದೇ ಅವರಿಗೆ ಇದು ಯಾವುದು, ಈ ದೋಷಗಳು ಯಾವುದು ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂಬಲಿ ಕೃಷ್ಣಾರ್ಪಣಮಸ್ತು.